यदितं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु. ಪಂಚತನ್ಮಾತ್ರ ಸಂಧಿ, ಈ ಪಂಚತನ್ಮಾತ್ರ ಸಂಧಿಯಲ್ಲಿ ಭಗವಂತ ನಮ್ಮ ದೇಹದಲ್ಲಿ ಇಟ್ಟು ಚಿಂತನೆ ಮಾಡೋ ಕ್ರಮ ಒಂದು ನೋಡಿದ್ವಿ. ಅದು ಇಂಥದ್ದು ಆ ಒಂದು ಫಸ್ಟ್ ವರ್ಸ್ ಆಯ್ತು. ಸೆಕೆಂಡ್ ವರ್ಸ್ಲಿ ನೋಡಿದ್ವಿ ಎಷ್ಟು ರೂಪಗಳು ಅಂತ ಬಂದಾಗ 3, 5, ಅಥವಾ 15 ರೂಪಗಳು, 21 ರೂಪದಿಂದ 24 ರೂಪದಿಂದ 24 72,000 ಅದು 3 ಗುಣಿಸಿ ಸಹಸ್ರ ಮಾಡಿಕೊಂಡೆ 72. ಇಷ್ಟು ರೂಪದಿಂದ ನಮ್ಮ ಮನುವಿನೊಳಗೆ ಈ ದೇಹದಲ್ಲಿ ಇದ್ದಾನೆ, ಇದ್ದು ನಮಗೆ ಬೆಳಗಿಸ್ತಾನವನು ಅಂತ ಸೂರ್ಯಚಂದ್ರರಲ್ಲಿ ಇದ್ದು ಸೂರ್ಯನ ಕಿರಣದಲ್ಲಿ ಇದ್ದು ಅದು ಮೂಲಕವಾಗ ನಮ್ಮಲ್ಲಿನೂ ಅದು ಸೂರ್ಯಕಿರಣ ಎಲ್ಲವೂ ಇದೆ, ನಮ್ಮ ನಾಡಿಗಳಲ್ಲಿ ಇದ್ದು ಬೆಳಗಿಸ್ತಾನಂತ ಹೇಳಿದ್ರು. ಆ ತಾಟನ್ನ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ತನುವಿನೊಳಗೆ ಅಂತ ನಾವು ಎರಡನೇ ಪದ್ಯದಲ್ಲಿ ಬಂದಾಗ, ತನು ಅಂದ್ರೆ ನಮ್ಗೆ ಕಾಣುವಂತ ದೇವರಿಗೆ ಕೊಟ್ಟ ಈ ಸ್ಥೂಲ ಶರೀರದಲ್ಲಿ ಅಂತ ಅರ್ಥ ಆಯ್ತು. ಇವಾಗ ಹೇಳ್ತಾರೆ ಈ ಪದ್ಯದಲ್ಲಿ ಹೇಳ್ತಾರೆ ಅದನ್ನೇ ಸ್ವಲ್ಪ ಎಕ್ಸ್ಪ್ಯಾಂಡ್, ತನು ಅಂದ್ರೆ ತನು ಅಂಬೋದು ತನು ವಿಸ್ತಾರ ಅಂತ ಆಗುತ್ತೆ, ತನು ಅಂಬೋದು ಎಲ್ಲದಕ್ಕೇನೋ ಬರುತ್ತೆ. ಸೊ ತನುವಿನೊಳಗೆ ಅಂಬೋದನ್ನ ಜಸ್ಟ್ ಸೀಮಿತವಾಗಿ ಈ ದೇಹ ಅಂತ ಹಂಗೆ ಇನ್ನು ದೇಹಗಳು ಇದು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಯಾವಾಗಲೂ ಒಂದು ಶಾಸ್ತ್ರದಲ್ಲಿ ನಮಗೆ ಈ ಭಗವಂತನನ್ನ ವಿಶೇಷ ಜ್ಞಾನ ಬಂದಾಗೆ ನೆನಪು ಬಂದಾಗೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಮೇಕ್ ಫುಲ್ ಯೂಸ್ ಆಫ್ ಇಟ್. ಹೇಗೆ ಅಂದ್ರೆ ಈ ಒಂದು ದೇಹ ಇವಾಗಿದೆ, ಈ ಕ್ಷಣದಲ್ಲಿ ಇದೆ, ನೆಕ್ಸ್ಟ್ ಈ ದೇಹ ಹೋದ ಮೇಲೆ ಇನ್ನೊಂದು ದೇಹ ಬರುತ್ತೆ, ಇದಕ್ಕೆ ಹಿಂದೆ ಒಂದು ದೇಹ ಇತ್ತು. ಸೊ ಅಲ್ಲಿ ನಾವು ಮಾಡಿದ್ದೇನೋ ಎಲ್ಲವೋ ಗೊತ್ತಿಲ್ಲ ನಮ್ಗೆ, ಮುಂದೆ ಮಾಡಕ್ಕೆ ಅವಕಾಶ ಸಿಕ್ಕತ್ತೋ ಎಲ್ಲವೋ ಗೊತ್ತಿಲ್ಲ, ಯಾವ ಜನ್ಮ ಯಾವ ಯೋನಿ ಮನುಷ್ಯ ಜನ್ಮ ಬಂದರೂ ಹೇಗಿರುತ್ತೋ ಗೊತ್ತಿಲ್ಲ. ಹಾಗೇನೆ ಆದ ಕಾರಣದಿಂದ ಎಲ್ಲದಕ್ಕೇನು ಸೇರಿ ಇವಾಗಲೇ ಮಾಡ್ಕೊಂಡ್ ಬಿಡಿ ಅಂತ ಹೇಳ್ತಾರೆ. ಸೊ ಈ ದೇಹದಲ್ಲಿ ಅಂತ ಯಾವಾಗ ಹೇಳ್ತಾರೋ ಈ ದೇಹವನ್ನ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ಎಲ್ಲಾ ಒಂದು 4 ದೇಹದಲ್ಲಿನು ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಹೀಗೆ ಇದೆ, ಜೀವಲಿಂಗ ನಿರುದ್ಧ ಸೂಲ ಕಳೇವರಗಳಲ್ಲಿ ವಿಶ್ವ ಸುರಗ ಗ್ರೀವ ಮೂಲೆ ಚಾಚ್ಯುತತ್ರಯ ಹಂಸ ಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತಿ ರಮಣ ನೀರೆರಡು ರೂಪದಿ ಭಾವಿಸುವುದೇ ಕೋನ ವಿಂಶತಿ ಮೂರ್ತಿ ಸರ್ವತ್ರ. ಮೂರ್ತಿ ಸರ್ವತ್ರ ಎಷ್ಟು ಇಲ್ಲಿ ಅಂದ್ರೆ ಇಲ್ಲಿ ಬಂದು 19 ರೂಪಗಳು. ಏಕೋನ ವಿಂಶತಿ, ಏಕೋನ ವಿಂಶತಿ, 1 less than 20, ದಟ್ ಇಸ್ 19 ಮೂರ್ತಿ. ಈ 19 ರೂಪಗಳನ್ನ ಇಲ್ಲಿ ನೋಡಿ, ಎಲ್ಲಿ ನೋಡೋದು ಇಲ್ಲಿ ಇಲ್ಲಿ ಹೇಳ್ತಾರೆ ಸರ್ವತ್ರ ಅಂತ. ಸರ್ವತ್ರ ಅಂತ ಬಂದ ಪದ ಫಸ್ಟ್ ಬಂದು ಸರ್ವತ್ರ ಅಂದ್ರೆ ಈ ಸ್ಥೂಲ ದೇಹದಲ್ಲಿ, ಇದು ಹಿಂದೆನೆ ಹೇಳಾಯ್ತು, ಈ ಸ್ಥೂಲ ದೇಹದಲ್ಲಿ ನೋಡಿ, ಮತ್ತು ಈ ಸ್ಥೂಲ ಹೋದ ಮೇಲೇನು ಮೂಲತಃ ಇರುವಂತ ಲಿಂಗ ಅನಿರುದ್ಧ ದೇಹ ಅಂತ ಇದ್ದೇ ಇದೆ. ಆ ಅನಿರುದ್ಧ ದೇಹದಲ್ಲಿನು ಈ 19 ರೂಪವನ್ನ ನೋಡಿ, ಮತ್ತು ಅನಿರುದ್ಧಕ್ಕೆ ಕಾರಣಭೂತವಾದಂತ ಲಿಂಗ ದೇಹದಲ್ಲಿ ಅನಾದಿ ಕಾಲದಿಂದ ಬಂದಿದ್ದ ಅದೇ ಬಂದ ಆ ಲಿಂಗ ದೇಹದಲ್ಲಿ ನೋಡಿ, ಮತ್ತು ಅದಕ್ಕೆ ಮೂಲವಾಗಿರುವಂತ ನಮ್ಮ ಜೀವನೊಳಗೆ 19 ರೂಪಗಳು ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಸೊ ಈ 19, ಸೊ ಇಲ್ಲಿ ಏನ್ ಬಂತು ಅಲ್ಲಿ 15 ಬಂತು, 3, 5, 3, 15, 21 ಬಂತು. ಸೊ ಇಲ್ಲಿ ಇನ್ ಬಿಟ್ವೀನ್ 19 ಅನ್ನ ಹೇಳ್ತಾ ಇದ್ದಾರೆ. ಏನು ಇದು 19 ಅಂತಾರ ಹೇಳ್ತಾರ, ಈ ಏನ್ ಹೇಳ್ತಾರ ಅಂದ್ರೆ ಏಕೋನವಿಂಶತಿ ಮೂರ್ತಿ ಸರ್ವತ್ರ. 19 ಅಂಬುದು 19 ತತ್ವಗಳು. 19 ತತ್ವಗಳು ಹೇಗ್ ಬರತ್ತೆ ಅಂದ್ರೆ, ಈ ತತ್ವಗಳು ಹೇಳುವಾಗ ಜಸ್ಟ್ ಲೈಕ್ ದಿಕ್ಕುಗಳು ಹೇಳೋ ತರನೆ ತತ್ವಗಳು ಏನೇ ಹೇಳ್ದು, ಈವನ್ ಸೈನ್ಸ್ ನಲ್ಲಿ ಇದೇ ಮೆಥಡಾಲಜಿನೇ ಬಳಸ್ತಾರ. ದ ವೇ ವಿವಕ್ಷ ಅಂತ ಹೇಳ್ತಾರ, ಹೌ ಯು ಲುಕ್ ಅಟ್ ಇಟ್, ಸೇಮ್ ವಿಷಯಗಳನ್ನ ಯಾವ ರೀತಿಯಿಂದ ನೋಡೋದು, ಅದನ್ನ ವಿವಕ್ಷೆಯಿಂದ ನಂಬರಿಂಗ್ ಡಿವಿಷನ್ ಚೇಂಜ್ ಆಗುತ್ತಾ ಹೋಗ್ತದೆ. ಇಲ್ಲಿ 19 ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ ಪಂಚತನ್ಮಾತ್ರೆಯನ್ನು ಬಿಟ್ಟು ಬಿಡ್ತಾರೆ ಅಂದ್ರೆ ಪಂಚಭೂತದಿಂದ ಮಿಶ್ರಿತವಾದ ಪಂಚತನ್ಮಾತ್ರ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಉಳಿದ ದೇಹದಲ್ಲಿ ಬರುವಾಗ ಅಷ್ಟು ಬರಲ್ಲ ನಮ್ಗೆ ಈ ಪಂಚತನ್ಮಾತ್ರದ ಆ ಪಂಚೀಕರಣ ಇದೆಲ್ಲ ಅಷ್ಟು ಬರಲ್ಲ ನಮ್ಗೆ. ಸೊ ಆ ಒಂದು ಸೃಷ್ಟಿ ಅಂದ್ರೆ ಈ ಒಂದು ಬ್ರಹ್ಮಾಂಡಕ್ಕೆ ಮುಂದೆ ಇರುವಂತ ಈ ತತ್ವ, ಈ ಸೃಷ್ಟಿ ಮಾತ್ರ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಎಲ್ಲ ಕಡೆನು. ಸೊ ಇದನ್ನೇ ತಗೊಳ್ತಾರ, ಇದು ಹೇಗೆ ಜೀವಕ್ಕೆ ಅಪ್ಲೈ ಆಗೋದು ಅದು ನೋಡೋಣ, ಬಿಕಾಸ್ ಜೀವದಲ್ಲಿ ಪಂಚಭೂತನೇ ಇಲ್ಲ ಅಲ್ಲಿ. ಸೊ ಇಲ್ಲಿ ಹೇಳ್ತಾರೆ ಈ 19 ರೂಪಗಳನ್ನು ಜೀವ, ಲಿಂಗ, ಅನಿರುದ್ಧ, ಸ್ಥೂಲ, ಕಳೆಯವರದಲ್ಲಿ ನೋಡ್ರಿ, ಈ 19 ರೂಪಗಳನ್ನ ನೋಡ್ರಿ ಅಂತ. 19 ರೂಪಗಳು ಅಂದ್ರೆ ಏನು ಅಂದ್ರೆ 19 ತತ್ವಗಳು, 10 ಇಂದ್ರಿಯಗಳು, 5 ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರೆಗಳು ಅಂದ್ರೆ ಸೃಷ್ಟಿಗೆ ಮುಂಚೆ ಸೃಷ್ಟಿಗೆ ಆ ತತ್ವ ಸೃಷ್ಟಿ ಅಂತ ಬರುತ್ತೆ, ಬ್ರಹ್ಮಾಂಡ ಕ್ರಿಯೇಟ್ ಆಗೋದಕ್ಕೆ ಮುಂಚೆ ಇರುವಂತಹ ತತ್ವ ಸೃಷ್ಟಿಯನ್ನ ಮಾತ್ರ ನೀವು ತಗೊಂಡ್ರೆ ಅಂದ್ರೆ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮಾಂಡ ಇಸ್ ಲೈಕ್ ಮಿನಿ ಬ್ರಹ್ಮಾಂಡದ ಮಿನಿಯೇಚರ್ ಇಸ್ ಪಿಂಡಾಂಡ ಆಗತ್ತೆ. ಸೊ ಅದಕ್ಕೆ ಕಾರಣೀಭೂತವಾದಂತ ಇರುವಂತಹ 10 ಇಂದ್ರಿಯಗಳು, 5 ಭೂತ ಸಹಿತ ತನ್ಮಾತ್ರೆಗಳು ಮತ್ತು ಮನಸ್ತತ್ವ, ಅಹಂಕಾರ, ಮಹತ್ವ, ಅವ್ಯಕ್ತ. ಅವ್ಯಕ್ತದಿಂದ ಬರುತ್ತೆ ಅವ್ಯಕ್ತ ತತ್ವದಿಂದ, ಅವ್ಯಕ್ತ ತತ್ವದಿಂದ ಮಹತ್ವತ್ವ ಬರುತ್ತೆ, ಮಹತ್ವದಿಂದ ಅಹಂಕಾರ, ಅಹಂಕಾರದಿಂದ ಮನಸ್ಸು ಬರುತ್ತೆ, ಮನಸ್ತತ್ವ, ಮನಸ್ತತ್ವ ಅಂದ್ರೆ ಆ ಅಹಂಕಾರ ತತ್ವದ ಒಂದು ಸಾತ್ವಿಕ ಅಂಶದಿಂದ ಮನಸ್ತತ್ವ ಬರುತ್ತೆ, ಅದರಿಂದ ತೈಜಸ ಅಂಶದಿಂದ ಇಂದ್ರಿಯಗಳು ಬರುತ್ತೆ, ತಾಮಸ ಅಂಶದಿಂದ ಪಂಚಭೂತ ಸಹಿತವಾದ ಪಂಚ ತನ್ಮಾತ್ರೆಗಳು ಬರುತ್ತೆ. ಇದನ್ನ ಮಾತ್ರ 19 ಅಂತ ಮೂಲತಃ ಇಟ್ಟುಕೊಂಡ್ರೆ ಈ ತತ್ವಗಳಲ್ಲಿ 19 ತತ್ವಗಳಿದೆ, 19 ರೂಪಗಳಿದೆ. ಇದು ಎಲ್ಲಿ ಇದೆ ಅಂದ್ರೆ ಎಲ್ಲದಲ್ಲೇನೂ ಇದೆ, ಸ್ಥೂಲ ದೇಹದಲ್ಲಿನೂ 19 ಪ್ಲಸ್ 5 ಆಗಿ 24 ಆಗತ್ತೆ, ಅದು ಬೇರೆ. ಸೊ ಹೀಗೆ 19 ಸ್ಥೂಲದಲ್ಲಿ ಬರುತ್ತೆ, ಅನಿರುದ್ಧದಲ್ಲಿನೂ, ಅನಿರುದ್ಧದಲ್ಲಿನೂ ಅಫ್ಕೋರ್ಸ್ ಇರುತ್ತೆ, ಯಾಕೆಂದ್ರೆ ಈ ದೇಹ ಬಿಟ್ಟ ಮೇಲೇನು ಪಂಚಭೂತದಿಂದ ಒಂದು ಪಂಚಭೂತ ಕೊನೆಯಲ್ಲಿ ಇರುವಂತದ್ದು, ಅದರಲ್ಲಿ ಒಂದು ಅಂಶದಿಂದ ಅದು ಯಾವತ್ತೂ ಆ ಜೀವನ ಜೊತೆಯಲ್ಲಿ, ಆ ಅನಿರುದ್ಧ ದೇಹ ಜೊತೆಯಲ್ಲಿ ಅದು ಪ್ರಯಾಣ ಮಾಡ್ತಾನೆ ಇರತ್ತಂತ. ಸೊ ಎಲ್ಲೆಲ್ಲಿ ಪಂಚಭೂತಗಳು ಇರುತ್ತೋ ಅಲ್ಲೆಲ್ಲಿ ಪಂಚ ಆ ದಶೆ ಇಂದ್ರಿಯಗಳ ಎಲ್ಲ ಸೂಕ್ಷ್ಮ ಅಂಶಗಳು ಇದು ಇದ್ದೇ ಇರತ್ತಂತ ಹೇಳ್ತಾರೆ. ಸೊ ಅನಿರುದ್ಧ ದೇಹದಲ್ಲಿ ಆಗುತ್ತೆ, ಲಿಂಗ ದೇಹದಲ್ಲಿ ಬಂದಾಗ ಲಿಂಗ ದೇಹದಲ್ಲಿ ಇದು ಇದೆ. 16 ಅಂತ ಅಲ್ಲಿ ನಾವು ವಿವಕ್ಷ ಮಾಡ್ತೀವಿ, 16 ಅಂತ ತಗೊಳ್ತೀವಿ ಅದನ್ನ. ಸೊ ಈ ಒಂದು 19 ಆಗಿ ಮಾಡ್ತಾರೆ, ಈ 16 ಅಲ್ಲೇ ಇದೆ, ಲಿಂಗ ದೇಹದಲ್ಲಿನೂ ಇದೆ. ಮತ್ತು ಜೀವ ಅಂತ ಬಂದಾಗ ಜೀವದಲ್ಲಿ ಏನಿದೆ, ಪಂಚಭೂತ ಎಲ್ಲಿ ಸರಿ, ಇಂದ್ರಿಯ ಅಂದ್ರೆ ಮನಸ್ಸು, ಸ್ವರೂಪ ಇಂದ್ರಿಯ ತಗೋಬಹುದು, ಸ್ವರೂಪಿನ ಚಿತ್ತ ಎಲ್ಲ ತಗೋಬಹುದು. ಪಂಚಭೂತ ಹೇಗೆ ತಗೊಳ್ತೀರಂದ್ರೆ ಇಲ್ಲಿ ಹೇಳುತ್ತೆ ಜೀವ ಅಂತ ಬರೋವಾಗ ಅಲ್ಲಿ ಆ ಪ್ರಾಕೃತ ಸಂಬಂಧವೇ ಇಲ್ಲ, ಬಟ್ ಆ ಪ್ರಾಕೃತ ದೇಹ ಯಾವ ದೇಹ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು ಎಂಬುದೆಲ್ಲ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ಆ ಒಂದು ಸ್ವರೂಪದ ಆ ಸ್ವಭಾವ, ಆ ಜೀವದ ಇಟ್ಟುಕೊಂಡೇ ಎಲ್ಲವೂ ಬರುತ್ತೆ. ಸೊ ಅದಕ್ಕೆ ಬೇಕಾದ ರೂಪಗಳು, ಭಗವಂತನ ರೂಪಗಳು. ಇಲ್ಲಿ ನಾವು ಮಾತಾಡೋದು ತತ್ವಗಳ ಬಗ್ಗೆ ಅಲ್ಲ, 19 ರೂಪಗಳು ಭಗವಂತನ ಮೂರ್ತಿ ಅಂತ ಹೇಳ್ತಾರೆ. ಆ ಮೂರ್ತಿ, ಆ ಭಗವಂತನ ರೂಪಗಳು, ಮೂರ್ತಿ ಅಂತ ಹೇಳುವ ಮೂಲಕವಾಗಿ ಭಗವಂತನಿಗೆ ಕರಚರಣಾದಿಗಳು ಇದೆ, ಒಂದು ಆಕಾರ ವಿಶೇಷ ಎಲ್ಲವೂ ಇರುವಂತ ಆ ಒಂದು ಮೂರ್ತಿ ಅಂದ್ರೆ ಮೂರ್ಛೆಗೊಳ್ಳೋದು ಎಂಬ ಅರ್ಥ ಅಂದ್ರೆ ಮೂರ್ಛೆಗೊಳ್ಳೋದು ಅಂದ್ರೆ ಏನರ್ಥ ಅಂದ್ರೆ ಕ್ಯಾಪ್ಟಿವೇಟಿಂಗ್ ಎಂಬ ಅರ್ಥದಲ್ಲಿ ಬರುತ್ತೆ. ಈ ಮೂರ್ತಿ ಅದನ್ನೇನು 19 ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ವಿವರಣೆ ಮಾಡುವಾಗ ಹೌ ದ 19, ಯಾವ್ದು 19 ಬರುತ್ತ ಅಂಬೋದಲ್ಲಿ ಒಂದೊಂದು ವ್ಯಾಖ್ಯಾನದಲ್ಲಿ ಒಂದೊಂದು ಪ್ರವಚನಕಾರರು ಒಂದೊಂದು ರೀತಿಯಾಗಿ ಈ 19 ಹೆವರೇವ್ ಅಟ್ 19 ಡಿಫರೆಂಟ್ ವೇಸ್ಲಿ ಮಾಡಿದ್ದಾರೆ. ಇದಕ್ಕೆ ಒಂದು ಇದಮಿತ್ತಮ್ ಅಂತ ಇಲ್ಲ. ಸೊ ಈ 19 ಒಂದು ಮುಖದಿಂದ ಇದನ್ನ ಹೇಗೆ ತಗೊಂಡಿದ್ದಾರೆ ಅಂದ್ರೆ ಕೆಲವರು ಬಂದು ಏನ್ ತಗೊಂಡಿದ್ದಾರಂದ್ರೆ ದೇ ಹ್ಯಾವ್ ಮ್ಯಾಪ್ಡ್ ಇಟ್ ಜೀವ ಲಿಂಗ ಅನಿರುದ್ಧ ಸ್ಥೂಲ ದೇಹ ಅಂತ ಇಟ್ಟುಕೊಂಡು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವಿಶ್ವ ತುರಗ್ರೀವ ಅಂದ್ರೆ ಹಯಗ್ರೀವ ರೂಪ ಆಗತ್ತೆ. ಸೊ ಹಯಗ್ರೀವ ರೂಪ ತುರಗ್ರೀವ ಅಂದ್ರೆ ತುರಗ ಅಂದ್ರೆ ಹಯ ಮುಖ ಇರುವಂತ ಹಯಗ್ರೀವ ರೂಪ. ಸೊ ಹಯಗ್ರೀವ ರೂಪ ಮೂಲೇಶ ಅಚ್ಯುತತ್ರೆ. ಸೊ ಈ 4 ಇಟ್ಟುಕೊಂಡು ಇದಕ್ಕೆ ಈ ಒಂದು ಕರೆಸ್ಪಾಂಡಿಂಗ್ ಆಗ ತಕೊಂಡಿದ್ದಾರೆ. ಜೀವ ಅಂದ್ರೆ ಜೀವದಲ್ಲಿ ವಿಶ್ವ ಇದ್ದಾನೆ, ಲಿಂಗದಲ್ಲಿ ತುರಗ್ರೀವ ಇದ್ದಾನೆ, ಅನಿರುದ್ಧ ಅಂಬವನು ಅನಿರುದ್ಧ ದೇಹದಲ್ಲಿ ಮೂಲೇಶ ಇದ್ದಾನೆ, ಸ್ಥೂಲ ದೇಹದಲ್ಲಿ ಅಚ್ಯುತ, ಸ್ಥೂಲ ದೇಹದಲ್ಲಿ ಅಚ್ಯುತ ಬಿಟ್ಬಿಟ್ರು ಅವರು, ಸ್ಥೂಲ ದೇಹದಲ್ಲಿ ಹಂಸಮೂರ್ತಿಗಳಿದ್ದಾರೆ ಅಂತ ಇದು ಒಂದು 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 ವ್ಯಾಖ್ಯಾನಕಾರರ ಶೈಲಿ. ಮತ್ತು ಅಚ್ಯುತತ್ರಯ ಹೇಗೆ ಹೋಗುತ್ತೆ, ಅಚ್ಯುತತ್ರಯಲ್ಲಿ ಹೋಯ್ತು ಅಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ಈ ಅಚ್ಯುತತ್ರಯ ಅಚ್ಯುತ ತ್ರಯ ಎಂಬುದು ಮೂಲೇಶಕ ತ್ರಯ, ಅಚ್ಯುತ ಆರ್ ಅಚ್ಯುತತ್ರಯ ಅಂದ್ರೆ ವಿಶ್ವ ಅಷ್ಟು ಮೂರು ಹೇಳಿದ್ದಾರಲ್ಲ, ಜೀವ ಲಿಂಗ ಅನಿರುದ್ಧ ಅಂತ ಮೂರು ಹೇಳಿದ್ದಾರಲ್ಲ, ಮೂರಿಗೆ ವಿಶ್ವ ಹಯಗ್ರೀವ ಮೂಲೇಶ ಅಂತ ಮಾಡ್ಕೊಂಡ್ಬಿಟ್ಟು ಈ ಮೂರು ಅಂದ್ರೆ ಏನು ಜೀವನ ಜೊತೆಯಲ್ಲಿ ಲಿಂಗ ನಾವು ನಮ್ಮಂತ ಒಂದು ಮನುಷ್ಯ ಜೀವರನ್ನ ನಮ್ಮಂತ ಜೀವರನ್ನ ತಕೊಂಡ್ರೆ ನಮಗೆ ಒಂದು ಅನಿರುದ್ಧ ದೇಹದಿಂದ ಬರ್ತೀವಿ ಅದೇ ಆಗತ್ತೆ, ತಿರ್ಗಾ ಬರೋದು ಅದು ಒಂದಿಲ್ಲ, ಒಂದು ಬ್ರಹ್ಮಕಲ್ಪದಲ್ಲಿ ಹೀಗೆ ಇರುತ್ತೆ. ಅಂದ್ರೆ ಏನಾಯ್ತು, ತಿಳಿವಿಗೋ ನಮ್ಗೆ ಪ್ರಳಯ ಸೃಷ್ಟಿ ಆರಂಭದಿಂದ ಪ್ರಳಯ ಕೊನೆ ತನಕ ನಮಗೆ ಇದೇ ಒಂದೇ ಅನಿರುದ್ಧ ದೇಹನೇ ಇರತ್ತೆ, ಒಂದೇ ಲಿಂಗ ದೇಹ ಅಫ್ಕೋರ್ಸ್ ಸ್ವರೂಪ ದೇಹ ಇರತ್ತೆ. ಸೊ ಆ ರೀತಿಯಿಂದ ಈ ದೇಹಗಳು ಯಾವತ್ತೂ ಇರೋದು ಅಂದ್ರೆ ನಮ್ ಸಂಸಾರ ಅವಸ್ಥೆಯಲ್ಲಿ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಸೊ ಇದು ಅಚ್ಯುತ. ಸೊ ಈ ವಿಷಯದಲ್ಲಿ ಇದು ಅಚ್ಯುತ, ಬಿಟ್ಟು ಹೋಗೋದೇ ಇಲ್ಲ. ಟಿಲ್ ವಿ ಗೆಟ್ ಇನ್ ಟು ಪ್ರಳಯ ಇದು ಮೂರು ದೇಹಗಳು ಇರತ್ತೆ, ಅನ್ಲೈಕ್ ದ ಸ್ಥೂಲ ದೇಹ. ಸ್ಥೂಲ ದೇಹ ಬರುತ್ತೆ ಅದು ಹೋಗತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗತ್ತೆ. ಸೊ ಈ ಅಚ್ಯುತ ಎಂಬುದನ್ನ ದೇವರಿಗೆ ಮಾತ್ರ ಇಲ್ಲ, ಆ ಅಧಿಷ್ಠಾನದಲ್ಲಿ ಇರುವಂತ ಆ ದಟ್ ಮೆಟೀರಿಯಲ್ ಇರತ್ತಲ್ಲ ಅದನ್ನು ಅಚ್ಯುತ ಅಂತ ಇಟ್ಟುಕೊಂಡು ಅಚ್ಯುತ ತ್ರಯ ಅಂತ ಅಲ್ಲಿ ಬಳಸಿದ್ದಾರೆ. ಮತ್ತು ಅದನ್ನ ಬಿಟ್ಟು ನೆಕ್ಸ್ಟ್ ಬರೋದು ಹಂಸ ಮೂರ್ತಿಗಳ ಅಂದ್ರೆ, ಹಂಸ ಮೂರ್ತಿಗಳ ಅಂತ ಹೇಳುವಾಗ ಹಂಸ ರೂಪವನ್ನ ಆ ಸ್ಥೂಲ ದೇಹದಲ್ಲಿ ಬಳಸಿದ್ದಾರೆ. ಯಾಕೆ ಅಂದ್ರೆ ಸ್ಥೂಲ ದೇಹದಲ್ಲಿ ನಮಗೆ ಹಂಸ ಜಪವನ್ನ ಅಲ್ಲಿ ಆ ಒಂದು ಹಂಸ ಜಪ ಎಲ್ಲ ದೇಹದಲ್ಲಿ ಇದೆ, ಹಂಸ ಜಪ ಇಲ್ಲಿ ಮಾಡಿ ಬದುಕಿ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ವಿವಕ್ಷೆಯಿಂದ ಹಂಸ ಅಂತ ಸ್ಥೂಲ ದೇಹಕ್ಕೆ ಹೀಗೆ ಇದನ್ನ ಇಟ್ಟುಕೊಂಡು, ಮತ್ತು ಈ ವಿಧ ಚತುಸ್ಥಾನದಲ್ಲಿಂದ, ಈ ಚತುಸ್ಥಾನದಲ್ಲಿ ಅಂದ್ರೆ ಈ ಒಂದು ನಾಲ್ಕು ಸ್ಥಾನ ಏನು, ಜೀವ ಲಿಂಗ ಅನಿರುದ್ಧ ಸ್ಥೂಲ, ಈ ತರ ಒಂದು ನಾಲ್ಕು ದೇಹದಲ್ಲಿ ಈ ಒಂದು ನಾಲ್ಕು ರೂಪಗಳು ಇದೆ. ಶಾಂತಿವರನ ಈರೆರಡು ರೂಪದಲ್ಲಿ, ಸೊ ನಾಲ್ಕು ನಾಲ್ಕು ದೇಹದಲ್ಲಿ ಈ ಶಾಂತಿವರನ, ಶಾಂತಿವರ ಅಂದ್ರೆ ಇಲ್ಲಿ ಅನಿರುದ್ಧ, ಅನಿರುದ್ಧನನ್ನ ಬರೀ ನಾವು ದೇವರ ಹೆಸರನ್ನೇ ಹೇಳ್ತೀವಿ, ಲಕ್ಷ್ಮೀ ಸಹಿತವಾಗಿವೆ ಹೇಳಬೇಕು ಅಂತ. ಯಾಕೆಂದ್ರೆ ದೇಹಕ್ಕೆ ಮೂಲತಃ ಮೂಲ ಪ್ರಕೃತಿಗೆ ಅಭಿಮಾನಿಯಾಗಿದ್ದು ದೇವರು ಏನೇ ನಾವು ಪೂಜೆ ಮಾಡುವಾಗ್ಲೂ ಶಂಖ ಮೂಲಕವಾಗಿಯೇ ಮಾಡ್ತೀವಿ. ಸೊ ಲಕ್ಷ್ಮಿಯನ್ನ ಮರಿಬಾರದು ಅಂತ ಲಕ್ಷ್ಮೀ ಸಹಿತ. ಸೊ ಇದಕ್ಕೆ ಶಾಂತಿವರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಶಾಂತಿ ಅಂದ್ರೆ ಅನಿರುದ್ಧ, ಒಂದೊಂದು ದೇವರು ಒಂದೊಂದು ರೂಪ ವಿಶೇಷ ತೋರಿಸುವಾಗ್ಲೂ ಲಕ್ಷ್ಮಿ ಬಂದು ಅದಕ್ಕೆ ಅನುಗುಣವಾಗಿ ತನ್ನದೇ ಆದ ಒಂದು ಪ್ರತ್ಯೇಕ ರೂಪದಿಂದ ಆಯಾ ಕಾರ್ಯಗಳನ್ನು ಮಾಡ್ತಾಳೆ. ಇಲ್ಲಿ ಅನಿರುದ್ಧನೇ ಪ್ರಸ್ತುತನಾಗಿದ್ದಾನು, ಹಿಂದಿನ ಪದ್ಯದಲ್ಲಿ ನಾವು ಅನಿರುದ್ಧನೇ ನೋಡಿದ್ದೀವಿ, ಇಲ್ಲಿನೂ ಅನಿರುದ್ಧನೇ ಹೇಳ್ತಾರ. ಒನ್ ರೀಸನ್ ಫಾರ್ ಅನಿರುದ್ಧನ ಯಾಕೆ ತುಂಬಾ ಇಲ್ಲಿ ಒಂದೊಂದು ಕಡೆ ಅನಿರುದ್ಧ ಅನಿರುದ್ಧ ಅಂದ್ರೆ, ಒಂದು ಒಂದು ವೇ ಆಫ್ ಇಂಟರ್ಪ್ರಿಟೇಷನ್ ಇಸ್ ಅನಿರುದ್ಧ ಅಂದ್ರೆ ಅನಿರುದ್ಧನಿಂದ ಆರಂಭಿಸಿ ಎಲ್ಲವನ್ನು ಪಂಚರೂಪ ಇಟ್ಕೊಳ್ಳೇಬೇಕು ಎಂಬುದೊಂದು. ಇನ್ನೊಂದು ಮುಖ್ಯವಾಗಿ ನಮಗೆ ಅನಿರುದ್ಧ ಮನಸ್ಸಿಗೆ ಅನಿರುದ್ಧ ಅಂತ ಹೇಳ್ತಾರೆ. ಸೊ ಏನು ಕಾರ್ಯ ಮಾಡೋದಾಗಿದ್ರು ಮನಸ್ಸಿಟ್ಟನ್ನೇ ಮಾಡಬೇಕು. ಸೊ ಅದಕ್ಕೆ ಪ್ರಚೋದಕ ಅನಿರುದ್ಧನೇ ಇದ್ದಾನೆ. ಸೊ ಅನಿರುದ್ಧ ಅಂತ ಅದು ಒಂದು. ಇನ್ನೊಂದು, ಯಾವ ಕಾರ್ಯ ಮನಸ್ಸಿಟ್ಟು ಮಾಡಬೇಕು, ಹೌದು, ಬಟ್ ಆ ಮನಸ್ಸು ಈ ಒಂದು ದೇಹದಲ್ಲಿ ಅಂದ್ರೆ ಪ್ರಧಾನವಾದ ಅನ್ನಮಯ ಕೋಶ ಆಗತ್ತೆ, ಪ್ರಧಾನ ಅನ್ನಮಯ ಕೋಶದಲ್ಲಿ ಅನಿರುದ್ಧ. ಸೊ ಆ ಅನಿರುದ್ಧ ವಿಶೇಷವಾಗಿ ಅದನ್ನಿಂದ ಅನಿರುದ್ಧ. ಇನ್ನೊಂದು ಅನಿರುದ್ಧ ಅಂಬೋದಕ್ಕೆ ಚಾಂದೋಗ್ಯದಲ್ಲಿ ಹೇಳ್ತಾರೆ, ಅನಿರುದ್ಧ ಆ ಜೀವ ಅಂಬೋದಕ್ಕೆ ಈಕ್ವಲ್ಸ್ ಟು ಅನಿರುದ್ಧ ಅಂತಾನೆ ಹಾಕ್ತಾರಂತೆ. ಯಾಕೆಂದ್ರೆ ಹಿಂದಿನ ಪದ್ಯದಿಂದ ನಮ್ಗೆ ಬಂತು, ಹಿಂದಿನ ಪದ್ಯದಲ್ಲಿ ಪಂಚಮಹಾಯಜ್ಞದಲ್ಲಿ ಬರುವಾಗ ಕೊನೆಯ ಅಗ್ನಿ ಆ ಒಂದು ಪುರುಷ ಹೇಗೆ ಹುಟ್ಟುತ್ತಾನೆಂಬೋ ಒಂದು ಪ್ರಶ್ನೆ ಬಂದಾಗ, ಅವನು ನೀರಿನಿಂದ ಹುಟ್ಟಿದ್ದಾನೆ ಅಂತ ಬಂದಾಗ ಅಲ್ಲಿ ಆ ಅನಿರುದ್ಧ ಎಂಬೋ ಅಗ್ನಿಯಲ್ಲಿ ಆಗತ್ತೆ ಕೊನೆಯಲ್ಲಿ. ಸೊ ಅನಿರುದ್ಧ ಎಲ್ಲವೂ ಬಂದ್ಬಿಡುತ್ತೆ, ಎಸ್ಪೆಷಲಿ ಸ್ಥೂಲ ದೇಹ ಬರುತ್ತೆ, ಸಾಧನ ಶರೀರ ಬರುತ್ತೆ, ಅಲ್ಲಿರುವಂತ ಮನಸ್ಸು ಬರುತ್ತೆ. ಸೊ ಹೀಗೆ ಅನಿರುದ್ಧನನ್ನ ಇಟ್ಟುಕೊಂಡು ಶಾಂತಿವರ ಅನಿರುದ್ಧನಿಗೆ ಆ ಅನಿರುದ್ಧ ರೂಪಕ್ಕೆ ತಕ್ಕಂತೆ ಆ ಕ್ರಿಯೆ ಮಾಡ್ತಾಳೆ ಲಕ್ಷ್ಮಿ. ಅವಳು ರೂಪ ಬಂದು ಶಾಂತಿ ಅಂತ, ಶಾಂತಿಪತಿ ಅನಿರುದ್ಧ ಅಂತ ಹೇಳ್ತೀವಿ. ಸೊ ಈ ಶಾಂತಿ, ಸೊ ವಿಶೇಷವಾಗಿ ಇಲ್ಲಿ ಶಾಂತಿ ಶಬ್ದವನ್ನು ಬಳಸಿದ್ದಾರೆ. ಯಾಕೆ ಅಂದ್ರೆ ನಮಗೆ ಬಂದ ಪರ್ಪಸ್ ಏನು ಅಂದ್ರೆ ಶಾಂತಿ, ಶಮ್ ಅಂದ್ರೆ ಸುಖ. ಆ ಸುಖಕ್ಕೆ ಪರ ಸುಖ ನಮ್ಗೆ ಇಲ್ಲಿನೂ ಸಿಕ್ಕತ್ತಲ್ಲ, ಸುಖ ಎಲ್ಲ ಇಲ್ಲಿನೇ ಇದೆ ನಮ್ಗೆ, ವಿ ಫೀಲ್ ಹ್ಯಾಪಿ ಎಲ್ಲ ಬರುತ್ತೆ. ಬಟ್ ಈ ಒಂದು ಸುಖ ನಮಗೆ ದುಃಖದ ಸ್ಪರ್ಶದಿಂದಲೇ ಈ ಸುಖ ಇರುತ್ತೆ. ನಮಗೆ ಈ ಸುಖ ನಿರಂತರವಾಗಿ ಇರೋದಿಲ್ಲ, ನಮಗೆ ಬೇಕಾದ್ದು ಯಾವತ್ತೂ ಆನಂದ ಇರಬೇಕು, ದುಃಖದ ಸ್ಪರ್ಶನೇ ಇರಬಾರದು. ಸೊ ಆ ಒಂದು ಶಮ್ ಅಂದ್ರೆ ಆ ಸುಖದ ಅಂತ್ಯ ಅಂದ್ರೆ ಕನ್ಕ್ಲೂಸಿವ್ ಆಗ ಯಾವತ್ತೂ ಇರುವಂತ ಸುಖ, ಅದಕ್ಕೆ ಆ ಮೋಕ್ಷ ಸುಖಕ್ಕೆ ಶಾಂತಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಶಾಂತಿ. ಶಾಂತಿ ಅಂತ, ಅದು ಒಂದು. ಇನ್ನೊಂದು ಶಾಂತಿ ಎಂಬ ಮೂಲಕವಾಗಿ ಮೂರು ವೇದದಲ್ಲಿನು, ಅದಕ್ಕೆ ಒಂದೊಂದು ವೇದ ಎಂದು ಮಾಡುವಾಗಲೂ ಶಾಂತಿ ಮಂತ್ರ ಹೇಳುವಾಗಲೂ ಒಂದೊಂದಿಲ್ಲಿನು ಇದೇ ಹೇಳ ಶಾಂತಿ 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 ಮೂರು ಸುತ್ತಿ ಹೇಳ್ತಾರೆ. ಅಂದ್ರೆ ಒಂದೊಂದು ವೇದದಿಂದ ಪ್ರತಿಪಾದ್ಯನಾದಂತವನು ಅವನು ಈ ಒಂದು ಸುಖವನ್ನ ನನಗೆ ಕೊಡಲಿ ಅಂಬೋ ಒಂದು ಅನುಸಂಧಾನದಲ್ಲಿ. ಸೊ ಶಾಂತಿ ಆ ವಿಷಯದಿಂದ ಶಾಂತಿ ಮೋಕ್ಷ ಸಿಕ್ಕತ್ತ ಸುಖ ಸಿಕ್ಕತ್ತ ನಿಮಗೆ ಎಂಬುದಕ್ಕೆ ಶಾಂತಿಗೆ ಆ ವರನಾಗಿರುವಂತ ಅವಳಿಗೇನು ವರ ಅಂದ್ರೆ ಅವಳಿಗೇನು ಜ್ಞಾನ ಆನಂದ ಕೊಡುವಂತ ಅನಿರುದ್ಧ. ಸೊ ಅನಿರುದ್ಧನಿಗೆ ಇದು ಕ್ವಾಲಿಫೈಯರ್ ಆಗಿ ಕೊಟ್ಟಿದೆ. ಅನಿರುದ್ಧ ಅಂದ್ರೆ ಬರೀ ಹೆಸರು ತಿಳ್ಕೊಬೇಡಿ, ಅನಿರುದ್ಧ ಅಂದ್ರೆ ಶಾಂತಿ. ಆ ಸುಖವನ್ನ ಕೊಡೋದಕ್ಕೆ ಈ ದೇಹ ಎಲ್ಲವೂ ತಂದ ಈ ಶಾಂತಿ ನಾಮಕ ಲಕ್ಷ್ಮಿಯಲ್ಲಿ ಏನೋ ಜ್ಞಾನ ಆನಂದ ಕೊಡುವಂತವನು ಅವನ ಪತಿ ಅಂದ್ರೆ ಅನಿರುದ್ಧ. ಅನಿರುದ್ಧ ಅಂದ್ರೆ ವೃದ್ಧ ಅಂತ, ತಡೆ ಇಲ್ಲದೇ ಕೊಡುವವನು. ಸೊ ಅನಿರುದ್ಧ ಅಂತ ಹೇಳ್ತಾರೆ. ಶಾಂತಿ ವರ್ಣ ಈರೆರಡು ರೂಪದಿಂದ ಅದನ್ನೇ ಇಟ್ಕೊಳ್ತಾರೆ. ಈರೆರಡು ರೂಪ ಅಂತ ಹೇಳುವ ಮೂಲಕವಾಗ ನಾರಾಯಣ ಆ ಒಂದು ಚತುರ್ರೂಪ ಅಂತ ಹೇಳ್ತಾರೆ. ಶಾಂತಿವರನ ಈರೆರಡು ರೂಪ ಅಂದ್ರೆ ಶಾಂತಿವರ ಅನಿರುದ್ಧ, ಅವನದ್ದೇ ಆದಂತ ಟೂ ಇಂಟು ಈರು ಎರಡು ಅಂದ್ರೆ ಫೋರ್. ಸೊ ಫೋರ್ ರೂಪನೂ ತಗೋಬಹುದು. ಶಾಂತಿವರ ಕಾಮ ಈರೆರಡು ಅಂದ್ರೆ ಫೈ ರೂಪವು ತಕ್ಕೊಳ್ಳೋದು. ಫೈ ಅಲ್ಲಿ ಬಂತಲ್ಲ ತ್ರಿಪಂಚಕ ಅಂತ ಬರುವಾಗ ತ್ರೀ ಪಂಚಕ, ಈ ಪಂಚಕನ್ನು ತಗೊಂಡು ಈ ಐದು. ಯಾಕೆ ಅಂದ್ರೆ ಒಂದೊಂದು ದೇಹದಲ್ಲೇನು ಪಂಚರೂಪದಿಂದಲೇ ಅವನು ಇದ್ದಾನೆ ಅವನು. ಸೊ ಹಾಗೆ ಈ ಪಂಚರೂಪದಿಂದ ಈ ಒಂದು ಜೀವ ಲಿಂಗ ಅನಿರುದ್ಧ ಸ್ಥೂಲ ಕಳೆಯವರದಲ್ಲಿ ಈ ಶಾಂತಿವರ ಈ ಎರಡು ಅಂದ್ರೆ ಈ ಐದು ರೂಪದಿಂದ ಇದ್ದಾನಂತ ಒಂದು ಅರ್ಥ. ಇನ್ನೊಂದು ಕಡೆ ಏನು ಹೇಳ್ತಾರ, ದೇವರು ಐದು ರೂಪದಿಂದ ಇದ್ರೂ ವಿಶೇಷವಾಗಿ ಒಂದೊಂದು ದೇಹದಲ್ಲಿ ಅಂದ್ರೆ ಅನಿರುದ್ಧ 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 ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅನಿರುದ್ಧ ವಾಸುದೇವ ಅಂತ ಈ ಒಂದೊಂದು ದೇಹದಲ್ಲಿನು ಅಂದ್ರೆ ಜೀವ ಲಿಂಗ ಅನಿರುದ್ಧ ಸ್ಥೂಲ ಈ ನಾಲ್ಕು ದೇಹದಲ್ಲಿ ನಾಲ್ಕು ವಿಶೇಷ ರೂಪದಿಂದ ಈ ಅನಿರುದ್ಧನೇ ಇದ್ದಾನ. ಸೊ ಹೀಗೆ ಹೀಗೆ ಈ ಒಂದೊಂದು ದೇಹದನ್ನ ಹತ್ತೊಂಬತ್ತು ಆ ಒಂದು ತತ್ವದಿಂದ ಇದಾನ ಅಂತ ಒಂದು ಲೆವೆಲ್ ಆಫ್ ಒಂದು ಒಬ್ರು ಒಂದು ವ್ಯಾಖ್ಯಾನಕಾರರು ಈ 19 ಎಂಬುದನ್ನ ಹೀಗೆ ಅರ್ಥ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು ಇದರಲ್ಲಿ ಹೇಗಿದೆ ಅಂದ್ರೆ ಈ 19 ತತ್ವಗಳು ಈ 19 ತತ್ವಗಳು ಒಂದೊಂದು ದೇಹದಲ್ಲಿ ಇದೆ ಅಂತ ಒಂದು ಅರ್ಥ ಆಯ್ತು. ಇನ್ನೊಂದು 19 ತತ್ವದ ಒಂದೊಂದು ದೇಹದಲ್ಲಿ ಇದ್ರೂ ವಿಶೇಷವಾಗಿ ಈ 19 ಕೌಂಟ್ ಕೊಡ್ತಾರೆ, ರೂಪಗಳನ್ನ ಕೊಡ್ತಾರೆ. ಹೇಗೆ ಅಂದ್ರೆ ವಿಶ್ವ ವಿಶ್ವ ಎಂಬುದು ಎಷ್ಟು ನಾವು ನೋಡಿದ್ದೀವಿ ಹಿಂದೆ 6th ಚಾಪ್ಟರ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಬಂದಾಗ ಇಲ್ಲಿ ನೋಡಿದ್ದೀವಿ ಅಲ್ಲಿ ಬರುತ್ತಲ್ಲ 25-26 ವಿವರ ಬರುತ್ತೆ. 25-26-27 ಚತುರ್ವಿಂಶತಿ ತತ್ವಗಳು ತತ್ಪತಿಗಳೆನಿಸುವಂತ ಅಲ್ಲಿ ಬಂದಾಗ ಮ್ಯಾಪಿಂಗ್ ಬರುತ್ತೆ. ಈ ವಿಶ್ವ ಅಂದ್ರೆ ಇಲ್ಲಿ ಹಿಂದಿನ ಪದ್ಯದಲ್ಲಿ ಪ್ರಣವ ಅಂತ ಬಂದಿದೆ, ಪಂಚಾಶತ್ ವರ್ಣ ಫಸ್ಟ್ ಪದ್ಯದಲ್ಲಿ ಪ್ರಣವ ಅಂತ ಬಂದಿದೆ, ವಿಶ್ವ ಅಂತ ಬಂದಿದೆ. ದಟ್ ಇಸ್ ಅ ಕನೆಕ್ಷನ್ ಅಂದ್ರೆ ಏನು, ವಿಶ್ವ ಆದಿ ಎಂಟು ಪ್ರಣವದ ಎಂಟು ಕವಲುಗಳು, ಮೂರಿಲ್ಲ ಇವಾಗ ಎಂಟು ತಗೊಳ್ತೀವಿ ಅಂದ್ರೆ ಆ ಒಂದು ನಾರಾಯಣ ಅಷ್ಟಾಕ್ಷರ ಪ್ರತಿಪಾದನೆ ಮಾಡುವಂತ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಬರತ್ತಲ್ಲ ಎಂಟು ಬರತ್ತಲ್ಲ, ಆ ಎಂಟನ್ನ ತಕೊಂಡಿದ್ದಾರೆ. ವಿಶ್ವ ಅಂಬೋ ಮೂಲಕ ಎಂಟನ್ನ ತಕೊಂಡಿದ್ದಾರೆ. ಎಂಟು ಏನ್ ಇಂಪ್ಲೈ ಮಾಡತ್ತ, ನಾರಾಯಣ ಅಷ್ಟಾಕ್ಷರ ಅಂಬೋದು ಒಂದು, ನಾರಾಯಣ ಅಷ್ಟಾಕ್ಷರದ ಇದು ಪದಗಳಿಂದ ಪ್ರತಿಪಾದ್ಯವಾದಂತ ಎಂಟು ರೂಪಗಳು ಪ್ರಣವದಿಂದ ಬಂತು. ಪ್ರಣವದಿಂದ ನಾರಾಯಣ ಅಷ್ಟಾಕ್ಷರ ಬಂತು, ಆ ನಾರಾಯಣ ಅಷ್ಟಾಕ್ಷರದಿಂದ ಪ್ರತಿಪಾದ್ಯನಾದಂತ ಎಂಟು ರೂಪಗಳು ಅಂತ ಮಾಡಿದ್ರೆ ಈ ಎಂಟು ರೂಪಗಳಿಗೇನು 24 ತತ್ವಗಳಿಗೇನು ಕನೆಕ್ಷನ್. ಇದು ಹೇಗೆ ಅಂತ ಡೀಟೇಲ್ಸ್ ಬಂದು ಹಿಂದಿನ ಪದ್ಯದಲ್ಲೇ ಹಿಂದಿನ ಒಂದು ಪಂಚಮಹಾಯಜ್ಞ ಸಂಧಿಯಲ್ಲೇ ಚಂದ ಕೊಟ್ಟಿದ್ದಾರೆ. ಹೇಗೆ ಆ ಲಿಂಗದೇಹ ಅಂತ ತಕೊಂಡು ಆ ಸತ್ವಾವರಣ ಸತ್ವರಜ ತಮೋ ಆವರಣ ಅಂತ ತಕೊಂಡು ಆಮೇಲೆ ಮನಸ್ಸು ಅಹಂಕಾರ ಮಹತ್ತು ಅವ್ಯಸ್ತ ತತ್ವ ಈ ನಾಲ್ಕನ್ನ ಇಟ್ಟುಕೊಂಡು ಇಲ್ಲಿ ಒಂದು ಸತ್ವಾವರಣ ರಜೋತ್ತಮ ಆವರಣದಲ್ಲಿ ಆ ಒಂದು ದಶೇಂದ್ರಿಯಗಳು ಪಂಚಭೂತಗಳು ಅಂತ ತಕೊಂಡು 24 ಅದು ಮಾಡಿಕೊಟ್ಟಿದ್ದಾರೆ. ಸೊ ಈ ವಿಶ್ವ ಅಂಬೋದು ಎಂಟು ರೂಪ, ಎಂಟು ರೂಪ ಕವರ್ಸ್ ಎಂಟೈರ್ 24. ಸೊ ಇಲ್ಲಿ 24 ಇಸ್ ಡಿಫ್ರೆಂಟ್ ಫ್ರಮ್ ಹಿಂದಿನ ಪದ್ಯದಲ್ಲಿ ಚತುರ್ವಿಂಶತಿ 24 ದ ವೇ ದಿ ಅರೈವ್ ದೇರ್ ಇಸ್ ಡಿಫ್ರೆಂಟ್, ಇಲ್ಲಿ ದ ವೇ ವಿ ಅರೈವ್ ಇಸ್ ಡಿಫ್ರೆಂಟ್, ಈ 24 ಅನ್ನು ತಕೊಂಡಿದ್ದಾರೆ. ಸೊ ಈ 24 ಇವನು ವಿಶ್ವ ಎಂಟು ರೂಪ. ಸೊ ಅದಕ್ಕೆ ಸಿಂಬಾಲಿಕ್ ಆಗಿ ಎಂಟು ರೂಪ ವಿಶ್ವಾದಿ ಎಂಟು ರೂಪಗಳಾಯಿತು. ಆಮೇಲೆ ಬಂದು ತುರಗ್ರೀವ, ತುರಗ್ರೀವ ಎಂಬುದು ಒಂದು ರೂಪ ಒಂದು ತಕೊಂಡಿದ್ದಾರೆ. ಆಮೇಲೆ ಮೂಲೇಶ ಅಂತ ಹೇಳುವಾಗ ಮೂಲೇಶ ಅಂತ ಹೇಳುವಾಗ ಆ ಒಂದು ಹೃದಯ ಅಂದ್ರೆ ವಿಶ್ವಾದಿ ಎಂಟು ನಾರಾಯಣ ಅಷ್ಟಾಕ್ಷರದಿಂದ ಇರುವಂತ ಎಂಟು ರೂಪ ಅಂತಕೊಂಡು ಅದನ್ನ ಎಲ್ಲಿ ನಾವು ಚಿಂತನೆ ಮಾಡ್ಬೇಕು ಅಂದ್ರೆ ನಮ್ಮ ಸ್ಥೂಲ ದೇಹದಲ್ಲಿ ಅಂದ್ರೆ ಆ ಕಣ್ಣಲ್ಲಿ ಚಿಂತನೆ ಮಾಡ್ತೀವಿ. ಅಂದ್ರೆ ನಾರಾಯಣ ಅಷ್ಟಾಕ್ಷ ಹೇಳೋರು ಆಗಲಿ, ಗಾಯತ್ರಿ ಮಾಡೋರಾಗಲಿ, ಇಲ್ಲ ಏನೋ ಪುರಾಣೋಕ್ತ ಗಾಯತ್ರಿ ಏನೇ ಮಾಡ್ತಿರೋ ನೀವು, ಆ ಸೂರ್ಯನಲ್ಲಿ ಇರುವಂತ ರೂಪ ಬೆಳಿಗ್ಗೆದ್ದ ತಕ್ಷಣ ನೋಡೋದು ಅದನ್ನ ತಗೊಂಡಿದ್ದಾರೆ, ಅದು ವಿಶ್ವ ಅಂತಾಗತ್ತೆ, ಅದು ಎಂಟು ಅಂತಾಗತ್ತೆ, ಅದು ಎಂಟಾಗತ್ತೆ. ವಿಶ್ವ ಆದ ಮೇಲೆ ನೆಕ್ಸ್ಟ್ ಬರೋದು ಸುರಗ ಗ್ರೀವ ಅಂತ, ಹಯಗ್ರೀವ. ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ, ಬಿಕಾಸ್ ಈ ರೂಪ ಎಲ್ಲಿ ಇದೆ ಏನು ಅಂತ ಇದು ಟೋಟ್ಲಿ ನ್ಯೂ, ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹಯಗ್ರೀವ ಎಂಬುದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ನಾವು ಏನಂತೀವಿ, ವಿಶ್ವ ಎಂಬುವನ್ನ ಕಣ್ಣಲ್ಲಿ ಇಟ್ಕೊಂಡ್ರ ಹಯಗ್ರೀವ ಎಂಬುದನ್ನ ವಾಕ್ ಜನರಲಿ ಅದೇ ಗಾಯತ್ರಿ ಅದು ಹೇಳುವಾಗ ಅಲ್ಲಿ ಪ್ರತಿಪಾದ್ಯನಾಗುವಂತ ಆ ಭಗವಂತ ಅಲ್ಲಿ ಅಂದ್ರೆ ಆ ಮಂತ್ರದಲ್ಲಿ ಇರುವಂತಹ ಭಗವಂತ ಮತ್ತು ಆ ನಮ್ಮ ಶರೀರದಲ್ಲಿ ಇರುವಂತಹ ಭಗವಂತ ಅಂತ ಆರು ರೂಪಗಳು, ಆರು ಷಟ್ಕುಕ್ಷಿ ಅಂತ ಹೇಳಿ ಅಲ್ಲಿ ವಿವರಣೆ ಮಾಡ್ತಾರೆ. ಸೊ ಇನ್ಸಾರ್ಥದ್ದು ಹೇಳ್ಬೇಕಂದ್ರೆ ಸುರಗ ಗ್ರೀವ ಅಂದ್ರೆ ಹಯಗ್ರೀವವನ್ನ ವಾಕಿನಲ್ಲಿ ಇಟ್ಟುಕೊಳ್ಳೋದು, ವಾಕಿನಲ್ಲಿ ಹಯಗ್ರೀವ ಇದಾನ ಅಂತ ಒಂದು ಚಿಂತನೆ. ಸ್ವಲ್ಪ ನೋಡೋಣ ಆಮೇಲೆ ನೋಡೋಣ. ಆಮೇಲೆ ಮೂಲೇಶ ಅಂತ, ಮೂಲೇಶ ಅಂತ ಬರುವಾಗ ಇಲ್ಲಿ ಏನಾಗುತ್ತೆ, ಮೂಲೇಶ ಎಂಬುದು ಹೃದಯದಲ್ಲಿ ಫಸ್ಟ್ ಕಣ್ಣು ಮತ್ತು ಮಾತಾಯಿತು ಮತ್ತು ಮನಸ್ಸು, ಹೃದಯದ ಮನಸ್ಸಿಲ್ಲ ಹೃದಯ, ಹೃದಯದಲ್ಲಿ ಮೂಲೇಶ ಅದು ನಾವು ನೋಡಿದ್ದೀವಿ ಹಿಂದಿನ ಪದ್ಯದಲ್ಲಿ. ಮೂಲೇಶ ಆಗ್ರೇಶ ಪ್ರಾದೇಶ ಅಂತ ಮೂರು ವಿಶೇಷ ರೂಪದಿಂದ ಆ ಒಂದು ಹೃದಯದಲ್ಲಿ ಭಗವಂತ ಇದಾನಂತ. ಸೊ ಇದು ಮೂರಾಯಿತು. ಆಮೇಲೆ ಅಚ್ಯುತ, ಅಚ್ಯುತ ಅಚ್ಯುತ ತ್ರಯ ಅಂತ ಹೇಳ್ತಾರೆ, ಅಚ್ಯುತ ಅನಂತ ಗೋವಿಂದ ನಾವು ಹೇಳ್ತೀವಿ. ಯಾಕೆ ಅಂತ ಅದು ಹಿಂದಿನ ಪದ್ಯದಲ್ಲೇ ಬಂತು. ಹೇಗೆ ಅಂದ್ರೆ ನಮಗೆ ಬಂದ ಈ ದೇಹ, ಈ ಒಂದು ಪಂಚಭೂತಗಳು ಎಲ್ಲ ಡಿಫ್ರೆಂಟ್ ಅಂಶದಿಂದ ಪಂಚೀಕರಣದಿಂದ ಮಿಶ್ರಿತವಾಗಿ ದೇಹ ಬಂದಿದೆ. ದೇಹ ಅಂದ್ರೆ ಬೇಸಿಕಲಿ ಏನು ಅಬೋಟ್ ಬಂದಿದೆ. ಆಮೇಲೆ ಅದಲ್ಲಿ ಇರುವಂತ ಇಂದ್ರಿಯ ಗೋ ಅಂದ್ರೆ ಒಂದು ಕಣ್ಣು ಅಂದ್ರೆ ಕಣ್ಣು ಶೇಪ್ ಬರುತ್ತೆ, ಬಟ್ ಅಲ್ಲಿ ಕಣ್ಣು ಕೆಲಸ ಆಗಬೇಕು ಅಂತಿಲ್ಲ, ಅದಕ್ಕೆ ಇಂದ್ರಿಯ ಬರಬೇಕು. ಸೊ ದೇಹ ಇಂದ್ರಿಯ ಮತ್ತು ಮನಸ್ಸು, ಅದನ್ನ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಮನಸ್ಸು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಟ್ ಇಸ್ ವಾಟ್ ಪ್ರಾಸೆಸಸ್ ಎವ್ರಿಥಿಂಗ್. ಸೊ ಮನಸ್ಸು, ಸೊ ಇಲ್ಲಿ ಇರುವಂತ ರೂಪ ಅಚ್ಯುತ ಅನಂತ ಗೋವಿಂದ ಅಂತ ಈ ಮೂರು ರೂಪಗಳು. ಸೊ ಏನಾಗತ್ತೆ ಇವಾಗ, ವಿಶ್ವ ಎಂಟು, ಹಯಗ್ರೀವ ಒಂದು, ಸೊ ನೈನ್, ಮೂಲೇಶ ತ್ರೀ ಟ್ವೆಲ್ವ್, ಅಚ್ಯುತ ತ್ರಯ ತ್ರೀ ಫಿಫ್ಟೀನ್ ಆಗತ್ತೆ, ಪ್ಲಸ್ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಈ ನಾಲ್ಕು ರೂಪಗಳಿದೆ. ಅಂದ್ರೆ ಫಸ್ಟ್ ಬೇಸಿಕ್ ಆಗ ತಕೊಂಡ್ರೆ ಅನಿರುದ್ಧನ ನಾಲ್ಕು ರೂಪಗಳು, ಈ ಅನಿರುದ್ಧನ ನಾಲ್ಕು ರೂಪಗಳಿರುತ್ತೆ, ಅದರಿಂದ ಈ ರೂಪಗಳು ಹೊರಟು ಬರುತ್ತೆ. ಸೊ ಹೊರಟು ಅಭಿವ್ಯಕ್ತ ಆಗತ್ತೆ. ಸೊ ಟೋಟಲಿ ಅನಿರುದ್ಧನ ನಾಲ್ಕು ರೂಪಗಳನ್ನು ಇಟ್ಟುಕೊಂಡ್ರೆ ಟೋಟಲಿ ಯು ಕಮ್ ಅಟ್ ನೈನ್ ಟ್ವೆಲ್ವ್ ಫಿಫ್ಟಿ ನೈನ್ಟೀನ್ ರೂಪಗಳಾಗತ್ತೆ ಹೀಗೆ. ಸೊ ಮೂಲದ ಒಂದು ಬಿಟ್ಟು ಹೋಗಿದೆ, ಏನು ಹಂಸಮೂರ್ತಿಗಳು ಎಂಬುದು ಬಿಟ್ಟು ಹೋಗಿದೆಲ್ಲ. ಇದು ಏನು ಅಂದ್ರೆ ಇಲ್ಲಿ ಹೇಳ್ತಾರೆ, ಇದು ಹೇಗೆ ಇಟ್ಕೋಬೇಕು, ಅಲ್ಲಿ ಹೇಗೆ ಅಚ್ಯುತ ಎಂಬುದನ್ನ ಅಡ್ಜಸ್ಟಿವ್ ಆಗಿ ಹಾಕೊಂಡ್ರು, ಇಲ್ಲಿ ಯಾಕಂದ್ರೆ ಹಂಸ ಮೂರ್ತಿಗಳ ಅಂತ ಪ್ಲೂರಲ್ ಇದೆ, ಹಂಸ ಮೂರ್ತಿಗಳನ್ನ ಇಟ್ಕೋಬೇಕು. ಅಂದ್ರೆ ಏನು ಅಂದ್ರೆ ಈ ವಿಶ್ವ ಅಂಬೋದು ಎಂಟು, ಹಯಗ್ರೀವ ಅಂಬೋದು ಒಂದು, ಮೂಲೇಶ ಅಂಬೋದು ಮೂರು, ಅಚ್ಯುತ ಅಂಬೋದು ಮೂರು, ಅನಿರುದ್ಧಾದಿ ನಾಲ್ಕು, ಇದು ನೈನ್ಟೀನು. ಇದು ಎಲ್ಲವೂ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಹಂಸಮೂರ್ತಿಗಳ ಅಂತ ಚಿಂತನೆ ಮಾಡಬೇಕು. ಏನು ಹಂಸಮೂರ್ತಿಗಳ ಅಂತ ಚಿಂತನೆ ಅಂದ್ರೆ ಒಂದು ಆಯ್ತು ದೋಷರಹಿತ, ಎಲ್ಲವೂ ದೋಷರಹಿತ ಅಚ್ಯುತಾನೆ ಬಂದಿದೆ. ಹಂಸಮೂರ್ತಿಗಳ ಅಂದ್ರೆ ಇದು ಬಂದು ಕಠೋಪನಿಷತ್ತಲ್ಲಿ ಹೇಳ್ತಾರೆ, ಹಂಸ ಶುಚಿ ಷಟ್ ಅಂತ ಹೇಳ್ತಾರೆ. ಅಂದ್ರೆ ದೇವರು ಈ ದೇಹವನ್ನ ಈ ದೇಹದಲ್ಲಿ ನಮಗೆ ಒಂದು ಸಾಧನೆಗೆ ಕೊಡೋವಾಗ ಆರಂಭದಲ್ಲೇ ಯಾರನ್ನ ಇಟ್ಟುಕೊಂಡ ಅಂದ್ರೆ ಹಂಸ ಅಂಬೋ ರೂಪದಿಂದ, ಹಂಸ ಅಂಬೋ ರೂಪ, ಹಂಸ ಅಂದ್ರೆ ಅದು ನಮ್ಗೆ ಗೊತ್ತಿರೋದೆ, ಹಂಸ ಅಂದ್ರೆ ಹನನಾಥ್, ಹನನಾಥ್ ಅಂದ್ರೆ ಆ ಪಾಪಗಳ ಪಾಪರಹಿತನಾಗಿ, ಸಹ ಅಂದ್ರೆ ಆ ಒಂದು ಸಾರಭೂತ, ಯಾವ ಯಾವ ವಿಷಯದ ಎಲ್ಲದ ಸಾರಭೂತ ಅಂದ್ರೆ ಗುಣಗಳ ಸಾರ ಅಂದ್ರೆ ಅನಂತ ಕಲ್ಯಾಣ ಗುಣದಿಂದ ಇರುವನು, ಹ ಅಂದ್ರೆ ದೋಷರಹಿತನು ಅಂದ್ರೆ ಸರ್ವಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಅಂಬೋ ಆ ಭಗವಂತ ಹ್ಯಾಗಿದ್ದ ಅಂದ್ರೆ ಹಂಸ ಅಂಬೋನು ಶುಚಿ ಷಟ್ ಅಂತ ಇದ್ದಾನೆ. ಹಂಸ ಶುಚಿ ಷಟ್ ಅಂತಾನೆ ಹೇಳ್ತಾರೆ ಆ ಮಂತ್ರ ಕಠೋಪನಿಷತ್ತಲ್ಲಿ, ಆ ಮಂತ್ರ ಬರುತ್ತೆ ಅಲ್ಲಿ ಹೇಳ್ತಾರೆ. ಅಂದ್ರೆ ಇವನು ಇರಬೇಕಂದ್ರೆ ಈ ಭಗವಂತ ಆ ಒಂದು ದೋಷರಹಿತನಾದ ಭಗವಂತ ಇರಬೇಕಂದ್ರೆ ಅವನು ಎಲ್ಲಿ ಇರ್ತಾನಂದ್ರೆ ಶುಚಿ ಷಟ್, ಶುಚಿ ಅಂದ್ರೆ ವಾಯುದೇವರು ಪರಮ ಶುಚಿ, ಪರಮ ಅವರು ಅದು ಅವರಲ್ಲಿ ಯಾವ ಒಂದು ಅದು ಹೇಳ್ತಾರ ನಮೇ ಹೃಷಿಕಾನಿ ಹೇಳ್ತಾರೆ ಬ್ರಹ್ಮದೇವರು ಒಂದು ಕಡೆ ಹೇಳ್ತಾರೆ, ನನ್ನ ಇಂದ್ರಿಯಗಳು ಯಾವತ್ತು ಅಸತ್ಪತೆ ಅಂದ್ರೆ ತಪ್ಪಾನ ದಾರಿಯಲ್ಲಿ, ನನ್ನ ಯಾವುದೇ ಇಂದ್ರಿಯ ಎಲ್ಲೇ ಇದ್ರೂ ಆ ತಪ್ಪಾನ ದಾರಿ, ತಪ್ಪಾನ ದಾರಿ ಅಂದ್ರೆ ಏನಾಗತ್ತೆ, ಭಗವಂತನ ಬಿಟ್ಟು ಉಳಿದುದೆಲ್ಲ ತಪ್ಪು ದಾರಿ ಆಗತ್ತೆ. ಆ ತರ ನನ್ನ ಇಂದ್ರಿಯಗಳು ಎಂದೂ ಯಾವತ್ತೂ ಹೋಗೋದಿಲ್ಲ, ಹೋದಿದ್ದು ಇಲ್ಲ. ಸೊ ಅಷ್ಟು ಒಂದು ಪವಿತ್ರವಾದ ಎಂಟಿಟಿ, ಆಲ್ ದ ಟೈಮ್ ಭಗವಂತನನ್ನ ಸರಿಯಾಗಿ ತಿಳ್ಕೊಂಡಿರೋ ಅವರೇ ಶುಚಿ ಶಟ್ ಆಗ್ತಾರೆ. ಸೊ ಭಗವಂತ ಈ 19 ರೂಪಗಳನ್ನು ಹಂಸಮೂರ್ತಿ ಅಂದ್ರೆ ಆ ಒಂದು ಭಗವಂತ ಹಂಸಮೂರ್ತಿ ಎಲ್ಲಿ ಇದಾನಂದ್ರೆ ಶುಚಿ ವಾಯುದೇವರಲ್ಲಿ ಇಟ್ಟು ಚಿಂತನೆ ಮಾಡಿ, ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಈ ಒಂದು 4 ದೇಹದಲ್ಲಿ ಈ ಒಂದು ರೂಪಗಳನ್ನ. ಸೊ ಇದು ನೆಕ್ಸ್ಟ್ ಮೀನಿಂಗ್, ದಿಸ್ ಮೀನಿಂಗ್ ಐ ಲೈಕ್ ಇಟ್ ಬಿಕಾಸ್ ಒಂದೊಂದಕ್ಕೆ ಮ್ಯಾಪಿಂಗ್ ಇಸ್ ಡಸಂಟ್ ಲುಕ್ ರೈಟ್ ಬಿಕಾಸ್ ಮೂಲೇಶ ಅಂತರ ಮೂಲೇಶ ತ್ರಯಗಳು ಅಂದ್ರೆ ಎಲ್ಲದಲ್ಲೂ ಬಂದ್ಬಿಡುತ್ತೆ, ಎಲ್ಲದಲ್ಲೂ ವಿಶೇಷವಾಗಿ ಇದೆ. ಸೊ ಇಲ್ಲಿ ಈ ಮೀನಿಂಗ್ಸ್ ಹಾಗೆ ಅಂದ್ರೆ ವಿಶ್ವ ದುರಗ್ರೀವ ಮೂಲೇಶ ಅಚ್ಯುತತ್ರಯ ಮತ್ತು ಈ ಒಂದು ಅನಿರುದ್ಧನ ರೂಪಗಳು ವಾಯುದೇವರು ಶುಚಿ ಷಟ್ ಅಂಬೋ ವಾಯುದೇವರಲ್ಲಿ ಅನಂತ ಕಲ್ಯಾಣ ಗುಣಪೂರ್ಣನಾಗಿ ದೋಷರಹಿತವಾಗಿ ಯಾವತ್ತೂ ಇದೆ ಅಂತ. ಸೊ ಹೀಗೆ ಇದನ್ನ 19 ರೂಪಗಳು ಬರುತ್ತೆ. ಸೊ ಶಾಂತಿಯವರನ್ನ ಈರೆರಡು ರೂಪದಲ್ಲಿ ಭಾವಿಸೋದು ಏಕೋನವಿಂಶತಿ ಮೂರ್ತಿ ಸರ್ವತ್ರ ಅಂತ. ಇದು ಒಂದು. ಇನ್ನೊಂದು ಬಂದು ಇಲ್ಲಿ ಒಂದು ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳಿದೆ. ಒಂದು ಏನಂದ್ರೆ ನಮ್ಗೆ ವಿಶ್ವ ಅಂಬೋದನ್ನ ಡಿಸ್ಕ್ರಿಪ್ಷನ್, ವಿಶ್ವ ಅಂಬೋ ರೂಪದ ಡಿಸ್ಕ್ರಿಪ್ಷನ್ ಬಂದಿದೆ ಪ್ರೀವಿಯಸ್ ಸಂಧಿಯಲ್ಲಿ ಬಂದಿದೆ. ನಾವು ವಿಸ್ತಾರವಾಗಿ ನೋಡಿದ್ದೀವಿ 24 ತತ್ವದಲ್ಲಿ ಹೇಗೆ ಆಗಲ್ಲ ಇದೆ ಅಂತ ನೋಡಿದ್ದೀವಿ. ಅದು ಐ ಮೀನ್ 24 ತತ್ವ ಎಲ್ಲ 24 ತತ್ವದಲ್ಲಿ ಹೇಗೆ ಬಂದಿದೆ ಅಂಬೋದನ್ನ ಅಲ್ಲಿ ನೋಡಿದ್ದೀವಿ. ಮೂಲೇಶ ಅದನ್ನು ನೋಡಿದ್ದೀವಿ, ಮೂಲೇಶ ಗ್ರೇಶ ಪ್ರಾದೇಶ ಅದನ್ನು ವಿಸ್ತಾರವಾಗಿ ನೋಡಿದ್ದೀವಿ. ಅಚ್ಯುತ ಅಂಬು ಅಚ್ಯುತತ್ರಯನು ಬಂದಿದೆ, ಅಧ್ಯಾತ್ಮಾಧಿಭೂತ ಅಧಿದೈವ ಅದು ನಮ್ಗೆ ಪರಿಚಯ ಇದೆ. ಈ ಹೈಗ್ರೀವ ಅಂಬೋದು ಎಲ್ಲೇನೂ ಬಂದಿಲ್ಲ ಇಷ್ಟು ತನಕ. ಈ ಹೈಗ್ರೀವ ರೂಪ ಏನು, ಹೈಗ್ರೀವ ರೂಪ ಎಲ್ಲಿ ಇದೆ ಅಂಬೋದನ್ನ ಎಲ್ಲಿನೂ ಹೇಳಿಲ್ಲ. ಸೊ ಈ ಹೈಗ್ರೀವ ರೂಪವನ್ನ ಇದು ಪ್ರಾಸಂಗಿಕವಾಗಿ ಈ ವರ್ಷನೇ ಇಲ್ಲ ಡೀಟೇಲ್ಸ್, ಬಟ್ ಹೈಗ್ರೀವ ರೂಪ ಏನು, ದಾಸರು ಯಾವ್ದನ್ನ ಸೂಚನೆ ಮಾಡ್ತಾರೆ ಇಲ್ಲಿ ಹೈಗ್ರೀವ ತುರಗಗ್ರೀವ ಅಂತ ಹೇಳುವಾಗ, ಈ ಹೈಗ್ರೀವ ಅಂಬೋದು ಫಸ್ಟ್ ನಾವು ನೋಡಿದ್ವಿ ವಾಕ್ಯನಲ್ಲಿ ಇದ್ದಾನೆ ಅಂತ, ವಾಕ್ಯನಲ್ಲಿ ಇರುವಂತ ರೂಪ ಅಂತ ಒಂದು ಸಿಂಪಲ್ ಸ್ಥೂಲವಾಗಿ ನೋಡಿದ್ದೀವಿ. ಈ ಹೈಗ್ರೀವನ್ನೇ ಹೈಗ್ರೀವ ಮಧುವಿದ್ಯ ಅಂತ ಹೇಳ್ತಾರೆ, ಹೈಗ್ರೀವ ವಿದ್ಯ, ಹೈಗ್ರೀವ ಮಧುವಿದ್ಯ ಅಂತ ಹೇಳ್ತಾರೆ, ಅಥವಾ ಒಂದು ನಾರಾಯಣ ಕವಚ ಅಂತ ಹೇಳ್ತಾರೆ, ನಾರಾಯಣ ವರ್ಮ ಅಂತ ಹೇಳ್ತಾರೆ. ಸೊ ಹೈಗ್ರೀವ ಉಪಾಸನೆಯನ್ನ ವಿಸ್ತಾರವಾಗಿ ಉಪನಿಷತ್ತಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಹೈಗ್ರೀವ ಹೇಗೆ ಚಿಂತನೆ ಮಾಡೋದು ಎಂಬುದನ್ನ ಅದನ್ನ ಕಂಡೆನ್ಸ್ಡ್ ಫಾರ್ಮ್ ಬಂದು ನಮ್ಗೆ ಇದಿಲ್ಲಿನ ಬರುತ್ತೆ, ಚಾಂದೋಗ್ಯದಲ್ಲಿನೂ ಕಂಡೆನ್ಸ್ ಫಾರ್ಮ್ ಬರುತ್ತೆ, ಅದನ್ನೇ ಚತುರ್ದಶಿಯಲ್ಲಿನ ಇಟ್ಕೊಂಡಿದ್ದಾರೆ. ಮಧುವಿದ್ಯೆ ಅಂತ ಬರುತ್ತೆ, ಮಧುವಿದ್ಯೆ ಅಂತ ಹೇಳಿದ್ನು ಹೈಗ್ರೀವ ಮಧುವಿದ್ಯೆ ಎಂಬುದು ಅದೇ ಸೇಮ್ ಥಿಂಗ್ ಆಗತ್ತೆ. ಮಧುವಿದ್ಯೆ ಅಂತ ಮಧು ಅಂದ್ರೆ ಭಗವಂತನನ್ನ ಮಧು ಅಂತ ಉಪಾಸನೆ ಮಾಡೋದು ಬರುತ್ತೆ. ಅದೇ ಭಾಗವತದಲ್ಲಿ ನಾರಾಯಣ ವರ್ಮ ಅಂತ ಹೇಳಿ ಆ ಒಂದು ಕವಚ ಅದನ್ನು ಕೊಡ್ತಾರೆ. ಸೊ ಈ ಹೈಗ್ರೀವ ವಿದ್ಯೆ ನಾವು ಬೇಸಿಕಲಿ ಹೇಳೋದು ವಾಕ್ಯನಲ್ಲಿ ಇದ್ದಾನೆ ಮತ್ತು ಮಂತ್ರದಲ್ಲಿ ಇದ್ದಾರೆ, ಆಮೇಲೆ ಈ ಭೂಮಿಯಲ್ಲಿ ನಾವಿರುವಂತಹ ಭೂಮಿಯಲ್ಲಿ ಇದ್ದಾರೆ ಅಂತ ಮೂರು ವಿಧವಾಗವನ್ನು ಹೇಳ್ತೀವಿ. ಮೂರು ಸ್ತ್ರೀ ರೂಪದಿಂದ ಈ ಹೈಗ್ರೀವ ಭಗವಂತ ಇದ್ದಾನೆ ಅಂತ ಹೇಳ್ತೀವಿ. ಇದನ್ನ ವಿಸ್ತಾರವಾಗಿ 14 ಸ್ಥಾನಗಳಲ್ಲಿ ಹೇಳ್ತಾರೆ ಉಪನಿಷದ್ಲಿ. ಇದ್ರಲ್ಲಿ ಏನ್ ವಿಶೇಷ ಅಂದ್ರೆ ಅದು ಡೀಟೇಲ್ಡ್ ಆಗಿದೆ, ಕಿಂಚಿತ್ ಹೇಳ್ಬೇಕಂದ್ರೆ ಇಲ್ಲಿ ಬೇಸಿಕಲಿ ಯಾವ ಯಾವ ವಸ್ತುವಿನಿಂದ ಆನಂದ ಬರುತ್ತೋ ಆ ಆನಂದದಲ್ಲಿ ಈ ಹೈಗ್ರೀವ ರೂಪ ಆ ಆನಂದವನ್ನ ಕೊಡ್ತಾರೆ. ಅದೇ ಮಧು ಅಂತ ಅಂದ್ರೆ ಉಪಾಸನೆ, ಮಧು ಅಂದ್ರೆ ಆ ಒಂದು ಆನಂದ, ಆನಂದವನ್ನ ಕೊಡುವವರು, ಆನಂದ ಇದೆ, ಆನಂದವನ್ನ ವ್ಯಕ್ತ ಮಾಡಿ ಆ ಒಂದು ಎಕ್ಸ್ಪೀರಿಯನ್ಸ್ ಆ ಅನುಭೂತಿಯನ್ನ ಕೊಡುವವರು ಅಂತ. ಇವರನ್ನ ಉಪಾಸನವೇ ಅಮೃತಮಯ ಅಂತಾನೆ ಉಪಾಸನೆ, ಈ ಮಧುವಿದ್ಯೆಯನ್ನ ಅಮೃತಮಯ ಅಂತ ಉಪಾಸನೆ ಮಾಡ್ತಾರೆ. ಸೊ ಎಲ್ಲಿಂದ ಒಂದು ಸ್ಥೂಲವಾಗಿ ಹೇಳ್ಬೇಕು ಅಂದ್ರೆ ಒಂದೊಂದಿನ ಒಂದು ಶರೀರ ಆ ಭೂಮಿಗೇನು ಶರೀರಗೇನು ಲಿಂಕ್. ಸೊ ಹೀಗೆ 14 ಒಂದು ಸ್ಥಾನಗಳಲ್ಲಿ ನಮ್ಮ ಜೀವನದಲ್ಲಿ ಇರುವಂತ 14 ಸ್ಥಾನಗಳು, ಈ 14 ಸ್ಥಾನಗಳು ನಮ್ಮ ದೇಹದಲ್ಲೇ ಇದೆ ಅಂತ ಚಿಂತನೆ. ಸೊ ಈ ಉಪಾಸನೆಯನ್ನ ಮಧುವಿದ್ಯೆ ಅಂತಾರೆ. ಇಲ್ಲಿ ಇರುವಂತ ಮುಖ್ಯ ದೇವರ ರೂಪ ಬಂದು ಹಯಗ್ರೀವ ರೂಪ. ಸೊ ಈ ಹಯಗ್ರೀವ ಅದು ಈ ಹಯಗ್ರೀವ ಬಂದು ಸ್ತ್ರೀ ರೂಪದಲ್ಲಿ ಇದೆ ಅಂತ. ಆ ಸ್ತ್ರೀ ರೂಪದಲ್ಲಿ ಇರುವಂತ ಈ ಹಯಗ್ರೀವ ಬ್ರಹ್ಮವಿದ್ಯೆಯನ್ನ ಇದು ಹೇಳ್ತಾರೆ. ಸೊ ಇದನ್ನ ಮೇನ್ ಆಗಿ ಇದು ವಿಸ್ತಾರವಾಗಿ ನೋಡಬಹುದು ಒಂದ್ ದಿವಸ ನೋಡೋಣ. ಸೊ ಈ ಹಯಗ್ರೀವನ್ನ ಇಟ್ಟುಕೊಳ್ಳೋದು, ಮೇನ್ ಆಗಿ ಹಯಗ್ರೀವನ್ನ ವಾಕ್ ನಲ್ಲಿ ಇಟ್ಟುಕೊಳ್ಳೋದು. ಯಾಕೆಂದ್ರೆ ನಮ್ಗೆ ವಾಕ್ ಎಂಬುದು ಭಗವಂತನನ್ನ ತಿಳ್ಕೊಳ್ಳಕ್ಕೆ ಕಾರಣ ಮಾತ್ರ ಅಲ್ಲ, ಲೌಕಿಕದಲ್ಲಿ ನೋಟು ಕಮ್ಯುನಿಟಿ ಅಷ್ಟು ಎಕ್ಸ್ಪ್ರೆಸ್ ಎಲ್ಲದಕ್ಕೇನೋ ಆ ವಾಕ್ಯ ಕಾರಣ ಆಗತ್ತೆ. ಸೊ ಅದು ವಾಕ್ಯನಲ್ಲಿ ಇರುವಂತಹ ಭಗವಂತ ಅಂತ ಅಲ್ಲಿ ಹಯಗ್ರೀವನ್ನ ಚಿಂತನೆ. ಸೊ ಹೀಗೆ 19 ಬರುತ್ತೆ. ಇದು ಒಂದು 19. ಇನ್ನೊಂದು 19 ಹೇಳ್ತಾರೆ, ಇನ್ನೊಂದು ರೀತಿಯಿಂದ ಈ 19 ಆಗತ್ತೆ. ಇದು ಹೇಗೆ ಅಂದ್ರೆ, ಇದೊಂದಾಯ್ತು. ಇನ್ನೊಂದು 19 ಹೇಗಾಗತ್ತಂದ್ರೆ, ಇಲ್ಲಿ ವಿಶ್ವ 8 ಸೇಮ್, ಹಯಗ್ರೀವ 1 ಸೇಮ್, ಮೂಲೇಶ ಅಂತ ಬರೋವಾಗ ಆ ಮೂಲೇಶ ಬಂದು ಹೃದಯದಲ್ಲಿ ಇರುವಂತ ಮೂಲೇಶ ಅಗ್ರೇಶ ಪ್ರಾದೇಶ ಎಲ್ಲ ಇಲ್ಲಿ ಮೂಲೇಶ ಎಂಬುದು ಮೂಲವಾಗಿ ಎಲ್ಲದಕ್ಕೇನು ಆದಿ ಮೂಲವಾಗಿ ಇರುವಂತ ಈಶ, ಅವನನ್ನ ಎಲ್ಲಿ ಚಿಂತನೆ ಮಾಡೋದು ಅಂದ್ರೆ ಹೃದಯದಲ್ಲೇ ಚಿಂತನೆ. ಯಾವಾಗ ನಾರಾಯಣನ ವಿಶೇಷ ಚಿಂತನೆ ಹೃದಯದಲ್ಲೇ ಆಗತ್ತೆ. ಆತ್ಮ ಅಂತ ಇದೆ ಸ್ವಾಮಿ ಅಂತ ಹೇಳಿ ಹೃದಯದಲ್ಲೇ ಚಿಂತನೆ ಆಗತ್ತೆ. ನಮ್ಮಂತವ್ರಿಗೆ ಹೃದಯದಲ್ಲೇ ದರ್ಶನ, ಜ್ಞಾನ ಚಕ್ಷುರಿಂದ ಹೃದಯದಲ್ಲೇ ಆಗತ್ತೆ. ಸೊ ಅದಕ್ಕೆ ಇದನ್ನ ಹೇಳಿದ್ದಾರೆ. ಇನ್ನೊಂದು ಬಂದು ಅಚ್ಯುತ ಎಂಬುದನ್ನ ಮೂರಾಗಿ ಇಟ್ಟುಕೊಳ್ಳೋದು. ಅಚ್ಯುತ ಅನಂತ ಗೋವಿಂದ, ಅದೇ ದೇಹ ಇಂದ್ರಿಯ ಮನಸ್ಸು, ಅದು ಸೇಮ್. ಇಲ್ಲಿ ಇನ್ನೊಂದು ಹಂಸ ಎಂಬುದನ್ನ ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದಾರೆ. ಹಿಂದೆ ಒಂದು ವ್ಯಾಖ್ಯಾನದಲ್ಲಿ ಏನ್ ನೋಡಿದೀವಿ, ಹಂಸ ಎಂಬುದು ಅಬ್ಜೆಕ್ಟಿವ್ ಆಗಿ ನೋಡಿದೀವಿ, ಇನ್ನೊಂದಲ್ಲಿ ಅಚ್ಯುತ ಎಂಬುದನ್ನ ಅಬ್ಜೆಕ್ಟಿವ್ ಆಗಿ ನೋಡಿದ್ದೀವಿ. ಇಲ್ಲಿ ಎರಡೂ ಗ್ರಾಹ್ಯ, ಅಚ್ಯುತ ಅಂತ ಮೂರು, ಹಂಸ ಅಂತ ಒಂದು ಹಾಕೊಳ್ಳಿ ಅಂತ. ಇದು ಹೇಗೆ ಅಂದ್ರೆ, ವಿಶ್ವ ಎಂಬುವನ್ನ ಕಣ್ಣಲ್ಲಿ ವಿಶೇಷವಾಗಿದ್ದಾನೆ, ಎಲ್ಲಾ ಕಡೆನೂ ಇದ್ದಾನೆ. ನಾವು ಇಟ್ಟುಕೊಳ್ಳಕ್ಕೆ, ನಾವು ಚಿಂತನೆ ಮಾಡ್ಲಿಕ್ಕೆ ನಮ್ಗೆ ಒಂದು 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 ಪರ್ಟಿಕ್ಯುಲರ್ ಪ್ಲೇಸ್ ಬೇಕು. ಇಲ್ಲದ್ರೆ ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ನಮ್ಗೆ ಒಂದು ಮನಸ್ಸು ನಿಲ್ಲೋದಿಲ್ಲ. ಅದಕ್ಕೆ ಕಣ್ಣಲ್ಲಿ ವಿಶ್ವ ಇದ್ದು ಜಾಗೃತ ಅವಸ್ಥೆಯನ್ನ ಕೊಡುವನೇ ಅಷ್ಟ ಆ ಒಂದು ನಾರಾಯಣ ಅಷ್ಟಾಕ್ಷರ ಪ್ರತಿಪಾದ್ಯನಾಗಿ ವಿಶ್ವಾತಯಸಾಪಾಗ್ಯಾತುರಿ ಹಾಗೆ ಅವನು ಇದ್ದಾನೆ. ಮೂಲತಃ ಕಣ್ಣಲ್ಲಿ ಇದ್ದು ಎಲ್ಲವನ್ನೂ ಜಾಗೃತ ವ್ಯವಸ್ಥೆಯಲ್ಲಿ ತೋರಿಸಿ ಕೊಡ್ತಾನೆ ಅಂತ ಅಲ್ಲಿ ಎಂಟಿಟ್ಟುಕೊಳ್ಳೋದು. ಆಮೇಲೆ ಹಯಗ್ರೀವ ಇವಾಗ ಹೇಳಿದೆ, ಹಯಗ್ರೀವನ ವಾಕ್, ನಮ್ ವಾಕ್ನಲ್ಲಿ ಆ ಹಯಗ್ರೀವನ್ನ ಇಟ್ಟುಕೊಳ್ಳೋದು. ಆಮೇಲೆ ಮೂಲೇಶ ಅಂತ ಹೇಳುವಾಗ ಮೂಲದಲ್ಲಿ ಎಲ್ಲದಕ್ಕೇನೋ ಅವನೇ ಆದ ಮೂಲ ಅಂದ್ರೆ ಆದಿ ಕಾರಣನಾಗಿರುವಂತ ಫಸ್ಟ್ ಒನ್ ಅಂತ ಅರ್ಥ. ನಾರಾಯಣ ಯಾವತ್ತೂ ಕಾಣ, ಎಲ್ಲಾ ರೂಪವು ಎಲ್ಲಾ ಕಡೆ ಇದ್ದನು, ಫಸ್ಟ್ ಇರುವಂತ ಯಾವತ್ತು ಕಾಣುವಂತ ಆ ಶಾಸ್ತ್ರದಲ್ಲಿ ಇರುವಂತ ಆ ನಾರಾಯಣ, ಅವನನ್ನ ಹೃದಯ ಸದನದಲ್ಲಿ ಇಟ್ಟುಕೊಳ್ಳೋದು. ಆಮೇಲೆ ಅಚ್ಯುತ ಎಂಬುದನ್ನ ಆಯ್ತು ಮೂರು. ಈ ಹಂಸವನ್ನ ಎಲ್ಲಿ ಇಟ್ಟುಕೊಳ್ಳೋದು, ಅಚ್ಯುತ ಎಂಬುದು ನಮ್ಗೆ ಮೂರು ಜಾಗ ಅಂತ ಹೇಳಿ, ದೇಹ ಇಂದ್ರಿಯ ಮನಸ್ಸು. ಎಲ್ಲಿ ಬಂದ್ರೆ ಎಲ್ಲಿ ಕಣ್ಣು ಕಾಂಟ್ಯಾಕ್ಟ್, ಕಣ್ಣಿದೆ, ಕಣ್ಣಲ್ಲಿ ಇಂದ್ರಿಯ ಇದೆ, ಕಣ್ಣ ಜೊತೆಯಲ್ಲಿ ಮನಸ್ಸು ಕಾಂಟ್ಯಾಕ್ಟ್. ಸೊ ಈ ಒಂದು ವಿ ಕ್ಯಾನ್ ಕೋರಿಲೇಟ್. ಸೊ ನೆಕ್ಸ್ಟ್ ಒಂದು ಹಂಸ ಎಂಬುದನ್ನ ವಿಶೇಷವಾಗಿ ಮೂಗಿನಲ್ಲಿ, ಅದೇ ನಮ್ಮ ಹಂಸ ಮಂತ್ರ ಶ್ವಾಸ ಜಪ ಇದೆಲ್ಲ ಮಾಡ್ತೀವಲ್ಲ, ಈ ಹಂಸ ಎಂಬುದನ್ನ ಮೂಗಿನಲ್ಲಿ ವಿಶೇಷವಾಗಿ ಇಟ್ಟುಕೊಳ್ಳೋದು. ಅದೇ ಹಂಸ ಆ ಒಂದು ಅಜಪ ಮಂತ್ರ ಅಂತ ಹೇಳ್ತೀವಿಲ್ಲ, ಆ ಕಂಟಿನ್ಯೂಸ್ ಆದ ಶ್ವಾಸ ನಿಶ್ವಾಸ ಮಾಡೋದು, ಅದನ್ನ ಹಂಸ ಅಂತ ಇಟ್ಕೊಂಡು ಅನಿರುದ್ಧಾದಿ ಅಂದ್ರೆ ಅನಿರುದ್ಧಾದಿ ಅನಿರುದ್ಧ ಪ್ಲಸ್ 2 × 4 ಐದು ರೂಪಗಳು ಹೀಗೆ ಇಟ್ಟುಕೊಂಡು ಅನದರ್ ವೇ ಆಫ್ ಲುಕಿಂಗ್ ಅಟ್ ಇಸ್ ಇದು 19 ಅಂತ. ಈ 19 ತಕ್ಕಬಹುದು. ಸೊ ಹೀಗೆ ಡಿಫ್ರೆಂಟ್ ವೇಸ್ ಲಿ ಇದು ಜೀವಲಿಂಗ ಅನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವ ಸುರಗ್ರೀವ ಮೂಲೇಶ ಅಚ್ಯುತತ್ರೆ ಹಂಸ ಮೂರ್ತಿಗಳ ಈ ವಿಧ ಚತುಸ್ಥಾನ ಸ್ಥಾನಗಳು, ಈ ನಾಲ್ಕು ಸ್ಥಾನಗಳಲ್ಲಿ, ಈ ನಾಲ್ಕು ಸ್ಥಾನಗಳೆಂದ್ರೆ ಹಿಂದೆ ಹೇಳಿದ್ದು ನಮ್ಮ ಸ್ಥೂಲ ದೇಹದಲ್ಲಿ, ಇಲ್ಲಿ ಬಂದು ಎಲ್ಲಾ ದೇಹದಲ್ಲಿನೂ ಇದ್ದಾನೆ ಈ ಭಗವಂತ. ಎಲ್ಲಾ ದೇಹದಲ್ಲಿ ಇರಲೇಬೇಕು, ಯಾಕೆಂದ್ರೆ ಸ್ವರೂಪ ದೇಹದಲ್ಲಿ ಅವನು ಇದ್ದ ಸ್ವರೂಪ ದೇಹದ ಪ್ರೊಜೆಕ್ಷನ್ನೇ ಸ್ವರೂಪ ದೇಹದಿಂದ ಲಿಂಗ ದೇಹಕ್ಕೆ ಬರುತ್ತೆ, ಲಿಂಗ ದೇಹದಿಂದ ಅನಿರುದ್ಧ ದೇಹಕ್ಕೆ ಬರಬೇಕು. ಅನಿರುದ್ಧ ದೇಹದಲ್ಲಿ ಎಲ್ಲವೂ ಇರುತ್ತೆ. ನಮ್ಮ ಜೀವ ಹೇಗೆ, ನಮ್ಮ ಶರೀರ ಯಾವ ಶರೀರ ಹೇಗೆ ಆಗಿ ಬರುತ್ತೋ ಅಲ್ಲಿ ಸಮ್ ಅನಿರುದ್ಧ ದೇಹ ಸ್ಥೂಲ ದೇಹ ದಟ್ ಕನೆಕ್ಷನ್ಲಿ ಸಮಟೈಮ್ಸ್ ವ್ಯಕ್ತ ಆಗತ್ತೆ. ಒಂದು ಅನಿಮಲ್ ದೇಹ ಬಂದಾಗ ಅದು ಅಷ್ಟು ವ್ಯಕ್ತನೆ ಆಗಲ್ಲ, ಇನ್ನೊಂದು ದೇಹದಲ್ಲಿ ಇನ್ನೊಂದು ಪುರುಷ ದೇಹವೇ ಬರುತ್ತೆ, ಅಲ್ಲಿ ಏನು ವ್ಯಕ್ತ ಆಗೋದೇ ಇಲ್ಲ. ಸೊ ಡಿಫ್ರೆಂಟ್ ವೇಸ್. ಸೊ ಒಂದೊಂದು ದೇಹದಲ್ಲಿ ಇಟ್ಕೊಳ್ಳೋದು ಈ ವಿಧ ನಾಲ್ಕು ಸ್ಥಾನ. ಹಿಂದೆ ಹೇಳಿರುವ ತ್ರಿಸ್ಥಾನ ಎಂಬುದು ಮೂರು ಅವಸ್ಥೆಗಳು, ಇಲ್ಲಿ ನಾಲ್ಕು ಸ್ಥಾನ ಅಂತ ಹೇಳುವುದು ನಾಲ್ಕು ದೇಹಗಳಲ್ಲಿ ಕಳೆಯವರಗಳಲ್ಲಿ ಅಂತ. ಸ್ಥಾನದಲ್ಲಿ ಶಾಂತಿಯವರನ್ನ ನೀರರದ ರೂಪವ ಭಾವಿಸುವುದು ಏಕೋನ ವಿಂಶತಿ ಮೂರ್ತಿ. ಈ ಸರ್ವತ್ರ ಈ 19 ಮೂರ್ತಿಗಳನ್ನು ಇಟ್ಟುಕೊಳ್ಳಿ ಅಂತ ಹೇಳೋದಲ್ಲಿ ಕೃಷ್ಣಾರ್ಪಣಮಸ್ತು.